हरि ओम श्री गुरुभ्यो नमः। अभ्रमं मंगलयितं अलिलं विमलं सदा आनन्दतीर्थमतुलं भजेतापत्रयापहं नित्या सिद्धान्तद्वान्त विद्वंशनशक्नः जयतीर्थाकृतिनिर्भासितां नोहलम्बरे अर्थिकृत्तकल्पोऽयं प्रत्यर्थिकृतकेसरे व्यासतीर्थगुरुभूया तस्मैष्टातिसिद्धये तपोविद्यावृत्यादिसुखनोगाकराणां वादिराजगुरुं वन्दे हयग्रीवराश्रयान् पूज्य राघवेन्द्राय सिद्धधर्मरताय च भजतां कल्पवृक्षाय नमतां कामधेनवे दुर्वादे ध्वान्तवे वैष्णवेन्द्रियवरेन्द्रवे श्रीराघवेन्द्रगुरवे नमोचिन्दयाळवे आपादमौलिपर्यन्तं गुरूणामाख्यं स्मरेत् तेन विघ्नाः पश्यन्ति सिद्धिंच मनोरथाः। हरि ओं श्री गुरुभ्यो नमः। ನಾವು ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 7th ಚಾಪ್ಟರ್ನಲ್ಲಿ ಲಾಸ್ಟ್ ಲೆಸ್ನಲ್ಲಿ 14ನೇ ಶ್ಲೋಕ 14th ವರ್ಷ ನೋಡಿದ್ದೀವಿ। ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಹೇಳಿ ನಮಗೆ ಬರುವಂತಹ ಸಂಶಯ ಏನಂತ ಹೇಳಿದ್ರೆ, ಭಗವಂತನ ಸರಿಯಾಗಿ ತಿಳ್ಕೊಂಡು ಬಿಟ್ರೆ ಜ್ಞಾನ ಬರುತ್ತೆ, ಮೋಕ್ಷ ಬರುತ್ತೆ, ಇದು ಬಹಳ ಸುಲಭವಾಗಿ ಆಗದೇ ಇದ್ರೂ ಬಹಳ ಜನಕ್ಕೆ ಆಗಬೇಕಲ್ಲವಾ, ಅಂದ್ರೆ ಇಟ್ ಶುಡ್ ಬಿ ಈಸಿ ಎನಫ್ ಅಂತ ಹೇಳಿ, ಸುಲಭವಾಗಿ ಬಹು ಸುಲಭ ಆದ್ರೂ ಸ್ವಲ್ಪ ಸುಲಭ ಇರಬೇಕಲ್ಲವಾ ಅಂತ ಹೇಳಿದ್ರೆ, ಇಲ್ಲ ಇದು ಬಹಳ ಕಷ್ಟವಾದ ವಿಷಯ ಅಂತ ಹೇಳಿ ಯಾಕೆ ಅಂತ ಹೇಳಿದಕ್ಕೆ ಹೇಳಿದಂತ ಮಮ ಮಾಯಾ ದುರತ್ಯಯ ಮಾಯಾ ದುರ್ಗಾ ರೂಪದಲ್ಲಿ ಲಕ್ಷ್ಮೀದೇವಿ ಅವಳನ್ನು ದಾಟುವುದು ಕಷ್ಟ, ದುರತ್ಯಯ ಅತ್ಯಯ ಅಂದ್ರೆ ದಾಟುವುದು, ಅದಕ್ಕೆ ಬಹಳ ಕಷ್ಟ ಅಂದ್ರೆ ಮತ್ತೆ ಆವಾಗ ಫ್ರಮ್ ಒನ್ ಎಕ್ಸ್ಟ್ರೀಮ್ ಅಂದ್ರೆ ಇನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲವಾ ಅಂದ್ರೆ ಮಾಮೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತೆ ಅಂತ ಹೇಳಿ ನನ್ನನ್ನು ಯಾರು ಶರಣು ಹೊಂದುತ್ತಾರೋ ಅವರು ಆ ಮಾಯನ ಲಕ್ಷ್ಮೀದೇವಿಯ ಆ ಮಾಯವನ್ನು ಆ ಲಕ್ಷ್ಮೀದೇವಿಯೇ ಅನುಗ್ರಹ ಮಾಡ್ತಾಳೆ ಭಗವಂತನನ್ನು ಶರಣು ಹೊಂದಿದ್ದರಿಂದ, ಲಕ್ಷ್ಮಿಯನ್ನು ಭಗವಂತನನ್ನು ಲಕ್ಷ್ಮಿಯ ಮೂಲಕವಾಗಿ ಭಗವಂತನನ್ನೆಲ್ಲ ಇಬ್ಬರನ್ನೂ ಶರಣು ಹೊಂದಬೇಕು, ಮುಖ್ಯವಾಗಿ ಭಗವಂತನನ್ನು ಶರಣು ಹೊಂದಬೇಕು ಅಂತ ಹೇಳಿದಾಗ ಆಗ ಅಲ್ಲಿ ಆ ವಿಷಯದಲ್ಲಿ ನಾವು ಅದು ನೋಡಿದ್ದೀವಿ. ನಾರದ ಪುರಾಣದಿಂದ ಆಚಾರ್ಯರ ಭಾಷ್ಯದಲ್ಲಿ ಅದಕ್ಕೆ ಪುಷ್ಟಿಯನ್ನು ಕೊಡ್ತಾ ಮತ್ಸಂಪತ್ಯಾತ ಗುರುವಾದೀನ್ ಭದಂತಿ ಮಧ್ಯಮಾನರಾಹ ಮಧುಪಾಯತಯಾತ ಸರ್ವಭೂತಾನಿ ಚೋತ್ತಮ ಅಂತ ಹೇಳಿ, ಹೇಗೆ ಮಧ್ಯಮರು ಉತ್ತಮರು ಆದವರು ಭಗವಂತನನ್ನು ಶರಣು ಹೊಂದಿ ಅದರ ಮೂಲಕವಾಗಿ ಭಗವಂತನ ಅನುಗ್ರಹವನ್ನು ಪಡೆದು ಆ ಮಾಯೆಯಿಂದ ಹೊರಗೆ ಬೆಳ್ಳಕ್ಕೆ ಸಾಧ್ಯವಾಗುತ್ತೆ, ಮೋಕ್ಷವನ್ನು ಪಡೀತಾರೆ ಅಂತ ಹೇಳಿದಾಗ ನಮಗೆ ಇನ್ನೊಂದು ಸಂಶಯವು ಬರುತ್ತೆ. ಮತ್ತೆ ಬಹಳ ಜನ ಭಗವಂತನ ತಿಳಿಯುವುದಿಲ್ಲ, ಪಾಪ ಮಾಡ್ತಾರೆ, ಇವೆಲ್ಲವೂ ನಡೆಯುತ್ತಲ್ವಾ, ಅವ್ರ ಗತಿ ಏನಾಗತ್ತೆ, ಏನು ಅವರು ಭಗವಂತನನ್ನು ಇವೆನ್ಚುಯಲ್ ಆಗಿ ತಿಳಿಯಬಹುದಾ? ಸೊ ಇದು ಬಹಳ ಜನಕ್ಕೆ ಬರುವ ಸಂಶಯ. ಸರಿ, ಏನೋ ಈ ಜನ್ಮದಲ್ಲಿ ಬಹಳ ಸ್ವಭಾವತಃ ದುಷ್ಟರಾದವರು ಕೂಡ ಇವೆನ್ಚುಯಲ್ ಆಗಿ ಇಂಪ್ರೂವ್ ಆಗಿಬಿಟ್ಟು ಅವರು ಭಗವಂತನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯಬಹುದಾ ಅಂತ ಸಂಶಯ ಬಂದ್ರೆ ಅದಕ್ಕೆ ಇಲ್ಲಿ ಸಮಾಧಾನ ಕೃಷ್ಣ ಹೇಳ್ತಾ ಇದ್ದಾನೆ 15ನೇ ಪದ್ಯದಲ್ಲಿ 15th ವರ್ಸ್ನಲ್ಲಿ, ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯಯ ಅಪಹೃತ ಜ್ಞಾನ ಅಸುರಂ ಭಾವಮಾಶ್ರಿತಾಹ ಅಂತ ಹೇಳಿ ಇಲ್ಲಿ ನಮಾಂ ದುಷ್ಕೃತಿನೋ ಮೂಢಾಹ ಅಂತ ಹೇಳಿ ಅಂದ್ರೆ ದುಷ್ಕೃತಿ ಕೃತಿ ಕಾರ್ಯ ಪಾಪ ಯಾರಾದರೆ ಪಾಪ ಮಾಡುವ ಅವರಿದ್ದಾರೋ ಸ್ವಭಾವದಲ್ಲಿಯೇ ಪಾಪಿಗಳಾದವರು ಅವರು ಮೂಢರಾಗುತ್ತಾರೆ, ವಿವೇಕಹೀನರಾಗುತ್ತಾರೆ. ಆದ್ದರಿಂದ ನಮಾಂ ಪ್ರಪದ್ಯಂತೆ ಅವರು ನನಗೆ ಶರಣು ಹೊಂದುವುದಿಲ್ಲ, ಅವರು ನರಾಧಮರು ಬಹಳ ನೀಚರಾದ ಮನುಷ್ಯರಾಗಿದ್ದಾರೆ, ಅವರು ಮಾಯೆಯ ಅಪಹೃತ ಜ್ಞಾನಾಹ ಮಾಯ ಆ ಭಗವಂತನ ಒಂದು ಇಚ್ಛೆಯಿಂದ ಲಕ್ಷ್ಮೀದೇವಿಯ ದುರ್ಗಾ ರೂಪದಿಂದಲೂ ಅವರು ಅಪಹೃತ ಜ್ಞಾನರು, ಅಪಹರಿಸಲ್ಪಡುವ ಜ್ಞಾನ ಅಂದ್ರೆ ಅವರು ಜ್ಞಾನ ಮುಚ್ಚಲ್ಪಡುತ್ತೆ, ಅಸುರ ಭಾವ ಆಶ್ರಿತ ಅಸುರ ಭಾವವನ್ನು ಹೊಂದಿದವರಾಗಿರ್ತಾರೆ ಅಂತ ಹೇಳಿ ಇದರಲ್ಲಿ ಅನೇಕ ಸಂಶಯಗಳು ಬರಲಿಕ್ಕೂ ಅವಕಾಶ ಇದೆ. ಏನಂತ ನೋಡೋಣ, ಅಸಲು ಇದರ ವಿಸ್ತಾರ ಏನು, ಆಚಾರ್ಯರು ಭಾಷ್ಯದಲ್ಲಿ ಇದಕ್ಕೆ ಏನು ತಿಳಿಸ್ಕೊಳ್ತಾರೆ ಅಂತ ಹೇಳಿ ಅವಾಗ ನಮಗೆ ಮುಂದಿನ ಪ್ರಜ್ಞೆ ನೋಡಿದಾಗ ಸರಿ, ಎಲ್ಲರೂ ಭಗವಂತನನ್ನು ಆಶ್ರಯ ಮಾಡಿಕೊಂಡು ಎಲ್ಲರೂ ಭಗವಂತನನ್ನು ಹೊಂದಬಹುದಲ್ಲವಾ, ದುಷ್ಟರು ಕೂಡ ಭಗವಂತನನ್ನು ಆಶ್ರಯ ಮಾಡಿಕೊಂಡೆ. ಕೃಷ್ಣ ಹೇಳಿದ್ದಾನೆ ಮುಂಚಿನ ಪದ್ಯದಲ್ಲಿ, ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂತರಂತೆ, ಯಾರು ನನ್ನನ್ನು ಶರಣು ಹೊಂದುತ್ತಾರೋ ಅವರು ಇದ ಮಾಯೆಯಿಂದ ಹೊರಗೆ ಬಿದ್ದು ನನ್ನನ್ನು ಪಡೆಯುತ್ತಾರೆ, ಸಂಸಾರವನ್ನು ದಾಟ್ತಾರೆ. ದುಷ್ಟರು ಎಲ್ಲರೂ ಕೂಡ ಭಗವಂತನನ್ನು ಶರಣು ಹೊಂದಬಹುದಲ್ಲವಾ ಅಂತ ಹೇಳಿದರೆ ಅದಕ್ಕೆ ತರ್ಹಿ ಸರ್ವೇಪಿ ಕಿಂ ಇತಿ ನ ಅತ್ಯಯನ್ ಇತ್ಯತಃ, ಯಾರು ಯಾಕೆ ಎಲ್ಲರೂ ಕೂಡ ಭಗವಂತನನ್ನು ಸರ್ವೇಯಪಿ ಎಲ್ಲರೂ ಕೂಡ ಯಾವ ಕಾರಣದಿಂದ ತರ್ಹಿ ಹಾಗಾದರೆ ಸರ್ವೇಯಪಿ ಎಲ್ಲರೂ ಕೂಡ ಕಿಮ್ಮಿತಿ ಯಾವ ಕಾರಣದಿಂದ ನ ಅತ್ಯಯನ್ನು ಈ ಸಂಸಾರವನ್ನು ದಾಟುವುದಿಲ್ಲ, ಈ ಮಾಯನ್ ಲಕ್ಷ್ಮೀದೇವಿಯ ಈ ದುರ್ಗಾದೇವಿಯ ಈ ಮಾಯನ್ ಯಾಕೆ ದಾಟುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ನ ಮಾಂ ಇತಿ ಅಂಥೇಳಿ ದುಷ್ಕೃತಿತ್ವಾತ್ ಮೂಢಾಹ, ಈಗ ಪಾಪ ಮಾಡುವುದರಿಂದ ಅವರು ಜ್ಞಾನವನ್ನು ಪಡೆಯುವುದಿಲ್ಲವೋ, ಇಲ್ಲ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಜ್ಞಾನವೇ ಇಲ್ಲ ಆದ್ದರಿಂದ ಪಾಪ ಮಾಡ್ತಾರ, ಯಾವುದು ವಾಟ್ ಈಸ್ ದ ಥಿಂಗ್ ದಟ್ ಪ್ರಿಸೀಡ್ಸ್ ಅಂತೇಳಿ. ಸೊ ಅದಕ್ಕೆ ಸಮಾಧಾನ ಇಲ್ಲಿ ದುಷ್ಕೃತಿತ್ವಾತ್ ಮೂಢಾಹ ಅಂತೇಳಿ, ಅವರು ದುಷ್ಕೃತಿ ಪಾಪ ಮಾಡುವುದು ಅವ್ರ ಸ್ವಭಾವದಲ್ಲಿಯೇ ಇದೆ, ಅಂದ್ರೆ ಸಾಮಾನ್ಯವಾದ ಪಾಪಗಳು ಮಾಡುವುದರಲ್ಲ ಸ್ವಭಾವಗತವಾಗಿ, ಅಂದ್ರೆ ಅವ್ರ ಪಾಪವನ್ನದಲ್ಲಿಯೇ ಅವ್ರ ಮನಸ್ಸು ಆಸಕ್ತವಾಗಿರುತ್ತೆ, ಏನೋ ಗೊತ್ತಿಲ್ಲದೆ ತಿಳಿಯದೇ ಇರೋದು ಪಾಪ ಮಾಡುವುದಲ್ಲ, ಅವರಿಗೆ ಪಾಪ ಒಂದೇ ಮಾಡಬೇಕನ್ನುವ ಇಚ್ಛೆ ಇರುತ್ತೆ, ಪಾಪದಲ್ಲಿಯೇ ಮನಸ್ಸು ಕುಳಿರುತ್ತೆ. ಸೊ ದುಷ್ಕೃತಿಯಲ್ಲಿಯೇ ಮನಸ್ಸು ನೆಲೆಸಿರುತ್ತೆ ಅವರಿಗೆ, ಅದಕ್ಕೆ ದುಷ್ಕೃತಿತ್ವಾತ್ ಮೂಢಾಹ, ಅಂತಹ ಅವರು ಮೂಢರಾಗಿರ್ತಾರೆ, ಮೋಹಕ್ಕೊಳಗಾಗ್ತಾರೆ, ಪಾಪ ಬುದ್ಧಿಯೇ, ಯಾವಾಗಲೂ ಪಾಪ ಮಾಡಬೇಕು ಬೇರೆ ಯಾವುದೂ ಪುಣ್ಯ ಕೆಲಸದಲ್ಲಿ ಮನಸ್ಸೇ ಹೋಗೋದಿಲ್ಲ, ಆ ವಿಧವಾಗಿ ದುಷ್ಕೃತಿತ್ವ ಆ ಪಾಪ ಕಾರ್ಯಗಳು ಮಾಡುವ ಸ್ವಭಾವ, ಅದಕ್ಕೆ ದುಷ್ಕೃತಿತ್ವ ಅಂತ ಹೇಳಿದ್ರೆ ಸ್ವಭಾವಗತವಾದ ಪಾಪ ಮಾಡುವ ಲಕ್ಷಣ ಇದೆ, ಸುಮ್ಮನೆ ದುಷ್ಕೃತಿಯಿಂದ ಅಲ್ಲ, ದುಷ್ಕೃತಿತ್ವ ಅಂದ್ರೆ ಪಾಪ ಮಾಡುವ ಸ್ವಭಾವದಲ್ಲಿಯೇ ಮುಳುಗಿದ್ದಾರಾದ್ದರಿಂದ ಅದರಿಂದ ಅವರು ಮೂಢರಾಗಿದ್ದಾರೆ. ಅತ ಏವ ನರಾಧಮಃ, ಆ ಕಾರಣದಿಂದಲೇ ಅವರು ನರಾಧಮರು ಅಂತ ಕರೆಯಲ್ಪಡುತ್ತಾರೆ, ಬಹಳ ನೀಚರಾದ ಮನುಷ್ಯರು ಅಂತ ಕರೆಯಲ್ಪಡ್ತಾರೆ. ಅಪಹೃತ ಜ್ಞಾನಾತ್ವಚ ಮೂಢಾಹ ಅಂತೇಳಿ, ಅವರು ಪಾಪ ಮಾಡುವುದರಿಂದ ಏನಾಗುತ್ತೆ, ಪಾಪ ಮಾಡುವುದರಿಂದ ಅಪಹೃತ ಜ್ಞಾನ ಇದ್ದವರಾಗಿದ್ದಾರೆ. ಅಪಹೃತ ಜ್ಞಾನತ್ವಾಚ, ಅವರು ಅಪಹರಿಸಲ್ಪಟ್ಟ ಜ್ಞಾನ, ಮುಚ್ಚಲ್ಪಟ್ಟಂತಹ ಜ್ಞಾನವುಳ್ಳವರಾಗಿದ್ದಾರೆ, ಅಂದ್ರೆ ಭಗವಂತ ಅಂತವರಿಗೆ ಜ್ಞಾನವನ್ನು ಮುಚ್ಚಿಬಿಡ್ತಾನೆ, ಯಾಕಂದ್ರೆ ಅವರು ಪಾಪದಲ್ಲಿ ಅವ್ರ ಮನಸ್ಸಿದ್ದಾಗ ಅವರಿಗೆ ಜ್ಞಾನವನ್ನು ಕೊಡುವುದು ಪ್ರಾಪರ್ ಅಲ್ಲ ಅಂತ ಹೇಳಿ ಭಗವಂತ ಅದಕ್ಕೆ ಅವರಿಗೆ ಅಪಹೃತ ಜ್ಞಾನವನ್ನು ಅಪಹರಿಸ್ತಾನೆ ಭಗವಂತ, ಆದ್ದರಿಂದ ಅವರು ಮೂಢರಾಗಿಯೇ ಇರ್ತಾರೆ. ಆ ಕಾರಣದಿಂದ ಏನಾಗತ್ತೆ, ಅತ ಏವ ಅಸುರಂ ಭಾವಂ ಅಶಿತಾಹ, ಅಸುರ ಭಾವವನ್ನು ಅವರು ಆಶ್ರಯಿಸಿದವರಾಗಿರ್ತಾರೆ. ದೇ ಆಲ್ವೇಸ್ ಅಸುರ ಭಾವ ಅಂದ್ರೆ ಏನು, ಅಸುರ ಅನ್ನುವ ಶಬ್ದದ ಅರ್ಥ ಏನಂತ ಮುಂಚೆ ಆಚಾರ್ಯ ಹೇಳ್ತಾರೆ, ಬಟ್ ಅಸುರ ಭಾವ ಅಂದ್ರೆ ಕೆಟ್ಟದಾದ ಸ್ವಭಾವದಲ್ಲಿಯೇ ಅವರ ಅಸುರ ಸ್ವಭಾವ ಇರುವಂತಹವರಾಗಿದ್ದಾರೆ, ಅಂತಹ ಅಸುರ ಸ್ವಭಾವವನ್ನು ಆಶ್ರಯಿಸಿದವರಾಗಿರ್ತಾರೆ. ಸಚ ವಕ್ಷ್ಯತೆ ಪ್ರವೃತ್ತಿಂಚ ನಿವೃತ್ತಿಂಚ ಇತ್ಯಾದಿ ಅಂತ ಹೇಳಿ ಮುಂಚಿನ ಶ್ಲೋಕಗಳಲ್ಲಿ ಆ ಪ್ರವೃತ್ತಿಂಚ ನಿವೃತ್ತಿಂಚ ಅಂಥೇಳಿ ಅದು ಬರುತ್ತೆ ಆಮೇಲೆ. ಸೊ ಬಂದಾಗ ಅದು ನೋಡೋಣ. ಬಟ್ ಮುಖ್ಯವಾಗಿ ಅವರಿಗೆ ಕೆಟ್ಟ ಕೆಲಸದಲ್ಲಿಯೇ ಪ್ರವೃತ್ತಿ ಆಗತ್ತೆ, ಒಳ್ಳೆ ವಿಷಯದಲ್ಲಿ ಅವರಿಗೆ ಯಾವತ್ತೂ ಮನಸ್ಸು ಹೋಗೋದಿಲ್ಲ, ಆಗಿದ್ದವರಾಗಿರ್ತಾರೆ ಅವರು ಅವರಿಗೆ ಇಲ್ಲಿ ಅಪಹಾರ